ಸಂಪದ ಸ್ನೇಹಿತರಿಗೆಲ್ಲ ನಮಸ್ಕಾರ. ಇವತ್ತು ಜನವರಿ 8, 2006 ಇಸ್ವಿ ಮೈಸೂರಿನಲ್ಲಿ ಲಿಂಗದೇವರು ಹಳೆ ಮನೆಯವರ ಜೊತೆಯಲ್ಲಿ ಮಾತಾಡ್ತಾ ಕೂತಿದ್ದೇವೆ. ಸಂಪದ ಗೆಳೆಯರು ಗೊತ್ತಿರ್ಬೋದು, ಲಿಂಗದೇವರು ಹಳೆ ಮನೆಯವರು ಕನ್ನಡದ ಒಬ್ಬ ಮುಖ್ಯ ನಾಟಕಕಾರರು. ಕಳೆದ ಸುಮಾರು 3 ದಶಕಗಳಲ್ಲಿ ಅವರು ಅನೇಕ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ಸ್ವಂತ ಬರೆದಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ, ನಟಿಸಿದ್ದಾರೆ. ಅದು ಅವರ ಪ್ರತಿಭೆಯ ಒಂದು ಮುಖ. ಇನ್ನೊಂದು, ಅವರು ಬಹಳ ದೊಡ್ಡ ಭಾಷಾಶಾಸ್ತ್ರಜ್ಞರು. ಮೈಸೂರಿನಲ್ಲಿರುವ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್, ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ ಅವರು ಮಾಡಿರೋ ಚಟುವಟಿಕೆಗಳಲ್ಲಿ ಬಹಳ ಮುಖ್ಯವಾದ್ದು ಅಂತಂದರೆ, ಕನ್ನಡೇತರರಿಗೆ ಕನ್ನಡ ಕಲಿಸುವ ಕನ್ನಡ ಆನ್ಲೈನ್ ಒಂದು ಪ್ರೋಗ್ರಾಮನ್ನು ಅವರು ನಿರ್ವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಅವರು ಪ್ರಸಿದ್ಧ ಅಂಕಣಕಾರರು ಹೌದು, ಅವರ ಅಂಕಣಗಳ ಪುಸ್ತಕ ಕೂಡ ಬಂದಿದೆ. ಮತ್ತು ಒಳ್ಳೆಯ ಅಧ್ಯಾಪಕರು, ಸ್ನೇಹಜೀವಿಗಳು, ವ್ಯವಸಾಯದಲ್ಲಿ ಆಸಕ್ತಿ ಇರೋರು, ಸಾಮಾಜಿಕವಾಗಿ ನಡೀತಾ ಇರುವ ಘಟನೆಗಳಿಗೆ ತುಂಬ ಆ್ಯಕ್ಟಿವ್ ಆಗಿ ಸ್ಪಂದಿಸ್ತಾ ನಮ್ಮ ಜನಗಳ ವಿಚಾರದ ದಿಕ್ಕನ್ನು ರೂಪಿಸ್ತಾ ಇರುವವರಲ್ಲಿ ಅವರು ಒಬ್ಬರು ಮುಖ್ಯವಾದವರು. ಈ ಹೊತ್ತು ಅವ್ರ ಮನೆಯಲ್ಲಿ ಕೂತ್ಕೊಂಡು ನಮ್ಮ ಈ ಹೊತ್ತಿನ ಕೆಲವು ಸಂಗತಿಗಳ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತಾಡೋದು ನಮ್ಮ ಉದ್ದೇಶ. ನಮಸ್ಕಾರ ಹಳೆ ಮನೆಯವರಿಗೆ. ಹಳೆ ಮನೆಯವರೇ, ಈಗ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ, ನೀವು ಕೂಡ ನೆನ್ನೆ ಅದ್ರ ಬಗ್ಗೆ ಮಾತಾಡೋ, ಕೆಲವು ಪ್ರಾಣ ಕೊಡೋಕ್ಕೆ ಉಪವಾಸ ಮಾಡ್ತಾ ಇಂಥವೆಲ್ಲ ಮಾಡ್ತಾ ಇದ್ದಾರೆ. ನೀವು ಶಾಸ್ತ್ರೀಯ ಭಾಷೆಯ ಬಗ್ಗೆ ಭಾಷಾ ತಜ್ಞರಾಗಿ ನಿಮ್ಮ ಕೆಲವು ಮಾತುಗಳನ್ನ ಹೇಳ್ತೀರಾ?
ಶಾಸ್ತ್ರೀಯ ಭಾಷೆಯನ್ನು ಕುರಿತು ಈಗ ಒಂದು ಸಣ್ಣ ಪುಸ್ತಿಕೆಯನ್ನು ಸಹ ನಾನು ಕನ್ನಡ ಸಾಹಿತ್ಯ ಪರಿಷತ್ಗೆ ಬರೆದುಕೊಟ್ಟಿದ್ದೇನೆ, ಅವರು ಇಷ್ಟರಲ್ಲೇ ಪಬ್ಲಿಷ್ ಮಾಡೋರಿದ್ದಾರೆ. ಈಗ ಶಾಸ್ತ್ರೀಯ ಭಾಷೆ ಅನ್ನೋದನ್ನು ಕಳೆದ ಒಂದು ವರ್ಷದಿಂದ ನಾವು ಹೆಚ್ಚು ಹೆಚ್ಚು ವ್ಯಾಪಕವಾಗಿ ಚರ್ಚೆ ಮಾಡ್ತಾ ಬಂದಿದ್ದೇವೆ. ಇದಕ್ಕೆ ಕಾರಣ ಏನು ಅಂತಂದರೆ, ತಮಿಳು ಭಾಷೆಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಘೋಷಿಸಿದೆ ಅನ್ನುವಂಥದ್ದು. ತಮಿಳು ಭಾಷೆಗೆ ಘೋಷಿಸಿದ ತಕ್ಷಣವೇ ಕನ್ನಡದಲ್ಲಿ ಇದ್ದಂತಹ ಅಥವಾ ಕನ್ನಡದ ವಿದ್ವಾಂಸರುಗಳು ಕನ್ನಡ ಭಾಷೆಗೂ ಸಹ ಆ ಸ್ಥಾನಮಾನ ಸಿಗಬೇಕು ಅಂಥೇಳಿ ಕಳೆದ ಒಂದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಕನ್ನಡ ಭಾಷೆಗೆ ಯಾಕೆ ಸ್ಥಾನಮಾನ ಸಿಗಬೇಕು ಅಂಥೇಳಿ ಅನೇಕ ಕಾರಣಗಳನ್ನು ಸಾಹಿತ್ಯಿಕವಾಗಿ ಭಾಷಿಕವಾಗಿ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಒಂದು ಅಂಶ ಏನು ಅಂತಂದರೆ, ತಮಿಳು ಭಾಷೆಗೆ ಈ ಸ್ಥಾನಮಾನವನ್ನು ಕೊಡೋದಕ್ಕೆ ಕೇಂದ್ರ ಸರ್ಕಾರ 4 ಕ್ರೈಟೀರಿಯಾಗಳು ಅಥವಾ ಒಂದು ರೀತಿಯಲ್ಲಿ ಚಹರೆಗಳನ್ನು ಅದು ಗುರುತಿಸಿದೆ. ಆ 4 ಚಹರೆಗಳು ಇರುವಂಥದ್ದನ್ನು ನಾವು ಶಾಸ್ತ್ರೀಯ ಭಾಷೆ ಅಂಥೇಳಿ ಗುರುತಿಸಬೇಕು ಅಂಥೇಳಿ, ಆ 4 ಚಹರೆಗಳಿಗೆ ಕನ್ನಡ ಭಾಷೆಯನ್ನು ಕೂರಿಸುವ ಕೆಲಸವನ್ನು ನಮ್ಮ ವಿದ್ವಾಂಸರು ಮಾಡ್ತಾ ಇದ್ದಾರೆ. ನನ್ನ ದೃಷ್ಟಿಯಲ್ಲಿ ಅದು ಸರಿಯಾದ ಪ್ರಯತ್ನ ಅಲ್ಲ ಎನ್ನುವಂಥದ್ದು ನನ್ನ ಆಲೋಚನೆ. ಯಾಕೆ ಅಂತಂದರೆ, ಆ ಚಹರೆಗಳನ್ನು ತಮಿಳು ಭಾಷೆಯನ್ನು ಗಮನದಲ್ಲಿಟ್ಟುಕೊಂಡೇ ಅವರು ಗುರುತಿಸಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಇದರ ಹಿಂದೆ ಒಂದು ದೊಡ್ಡ ರಾಜಕೀಯ ಒತ್ತಡಗಳು ಕೆಲಸ ಮಾಡಿವೆ. ಯಾಕೆ ಅಂದರೆ, ತಮಿಳಿಗೆ ಶಾಸ್ತ್ರೀಯ ಭಾಷೆಯನ್ನು ಕಲ್ಪಿಸಿಕೊಡಬೇಕು ಅಂಥೇಳಿ 20ನೇ ಶತಮಾನದ ಪ್ರಾರಂಭದಿಂದಲೂ ಒಂದು ರೀತಿಯ ಒತ್ತಡವನ್ನು ಕೇಂದ್ರ ಸರ್ಕಾರದ ಮೇಲೆ ತಮಿಳು ಭಾಷಾ ಸಮುದಾಯ ತರ್ತಾ ಇದೆ. ಅದಕ್ಕೆ ಸಾಕಷ್ಟು ಐತಿಹಾಸಿಕವಾದಂತಹ ಆಧಾರಗಳು ನಮಗಿವೆ. ಆದರೆ ನಿಜವಾದಂಥ ಪ್ರಯತ್ನ ಶುರುವಾಗಿದ್ದು 2000ರಲ್ಲಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಇರುವಂತಹ ಒಬ್ಬರು ಹಾರ್ಟ್ ಎನ್ನುವಂಥ ತಮಿಳು ವಿದ್ವಾಂಸ, ಅವರು ಅಮೇರಿಕಾದವರು. ಅವರು ಏನು ಮಾಡಿದ್ರು ಅಂದರೆ, ಈ ಇಂಟರ್ನೆಟ್ ಅಂತರ್ಜಾಲದಲ್ಲಿ ಒಂದು ಲೇಖನವನ್ನು ಪ್ರಕಟಿಸಿದರು. ಆ ಲೇಖನದಲ್ಲಿ ತಮಿಳು ಶಾಸ್ತ್ರೀಯ ಭಾಷೆಗೆ ಹೇಗೆ ಯೋಗ್ಯ ಅನ್ನೋದನ್ನು ಚರ್ಚೆ ಮಾಡ್ತಾ ಅವರು ಕೆಲವಾರು ಚಹರೆಗಳನ್ನು ಅಲ್ಲಿ ಶಾಸ್ತ್ರೀಯ ಭಾಷೆಗೆ ರೂಪಿಸಿದರು. ಇವತ್ತು ಕೇಂದ್ರ ಸರ್ಕಾರ ಏನು ಚಹರೆಗಳನ್ನು ಒಪ್ಕೊಂಡಿದೆ, ಅದು ಹೆಚ್ಚು ಕಡಿಮೆ ಹಾರ್ಟ್ ಅವರು ರೂಪಿಸಿದಂತಹ ಚಹರೆಗಳೇ. ಆದ್ದರಿಂದಾಗಿ ಅದು ತಮಿಳು ಭಾಷೆಯನ್ನು ನೇರವಾಗಿ ಗಮನದಲ್ಲಿಟ್ಕೊಂಡದ್ದು. ಉದಾಹರಣೆಗೆ, 1000 ವರ್ಷಗಳ ಇತಿಹಾಸ ಆ ಭಾಷೆಗಿರಬೇಕು ಅನ್ನೋದು ಒಂದು ಲಕ್ಷಣವನ್ನು ಅವರು ಹೇಳ್ತಾರೆ. ಕನ್ನಡ ಭಾಷೆಗೆ 1000 ವರ್ಷ ಇದೆ ಅಂತೇಳಿ ನಾವು ಅನ್ಬೋದು, ಅದು ಸಾಕಷ್ಟು ಆಧಾರಗಳಿವೆ. ಆದರೆ ಇದ್ದಕ್ಕಿದ್ದ ಹಾಗೇ ಇತ್ತೀಚೆಗೆ ಅದನ್ನು 1000ಕ್ಕೆ ಏರಿಸಿದ್ರು. ಆನಂತರ ಏನು ಮಾಡಿದ್ರು ಅಂದರೆ, ಒಂದು ಭಾಷೆಯ ಸಾಹಿತ್ಯ ಯಾವುದೇ ಇನ್ನೊಂದು ಭಾಷೆಯಿಂದ ಪ್ರಭಾವಿತಗೊಂಡಿರಬಾರ್ದು ಎನ್ನುವಂಥ 3ನೇ ಒಂದು ಚಹರೆಯನ್ನು ಹಾಕಿದ್ದಾರೆ ಅವರು. ಅದು ಕನ್ನಡಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಮ್ಮವರು ಅದನ್ನು ಹೊಂದಿಸುವಂತಹ ವ್ಯರ್ಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದನ್ನು ನನ್ನ ಸಲಹೆ ಏನು ಅಂತಂದರೆ, ನೀವು ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ತಂದುಕೊಡೋದೇ ಆದರೆ ಕನ್ನಡಕ್ಕೆ ವಿಶೇಷವಾಗಿರುವಂತಹ ಕೆಲವು ಅಂಶಗಳನ್ನು ಗಮನಕ್ಕೆ ಇಟ್ಟುಕೊಂಡು ಮೂಲ ಚಹರೆಗಳಲ್ಲೇ ವ್ಯತ್ಯಾಸ ಮಾಡುವ ಹಾಗೆ ನೋಡ್ಕೋಬೇಕು. ಆಗ ಕನ್ನಡ ಭಾಷೆ ಸಹ ಒಂದು ಸ್ಥಾನಮಾನವನ್ನು ಪಡ್ಕೊಳ್ಳೋಕೆ ಅನುಕೂಲ ಆಗ್ತದೆ ಅಂತ. ಒಂದೇನು ಅಂತಂದರೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಪಡೆಯೋದ್ರಿಂದ ಕನ್ನಡ ಭಾಷೆಗೆ ಒಂದಷ್ಟು ಆರ್ಥಿಕವಾದಂಥ ಅನುಕೂಲ ಆಗುತ್ತೆ, ಅದರೇನು ಅನುಮಾನವೇ ಇಲ್ಲ. ಈಗ ಉದಾಹರಣೆಗೆ ತಮಿಳು ಭಾಷೆಗೆ 10 ಕೋಟಿ ರೂಪಾಯಿ ಬಂದಿದೆ, 10 ಕೋಟಿ ರೂಪಾಯಿ ಬಂದಿದೆ ಅಂಥೇಳಿ ನಮ್ಮಲ್ಲಿ ಪತ್ರಿಕೆಗಳಲ್ಲಿ ಚರ್ಚೆಗಳು ನಡೀತಾ ಇದೆ. ವಾಸ್ತವವಾಗಿ ಅಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಹಣವನ್ನು ನಮೂದಿಸಿಲ್ಲ. ಆದರೆ ಅವರೇನು ಮಾಡಿದ್ದಾರೆ ಅಂದರೆ ಹಣ ನಮೂದಿಸೋದ್ರ ಬದಲು ಚಟುವಟಿಕೆಗಳನ್ನು ನಮೂದಿಸಿದ್ದಾರೆ. ಚಟುವಟಿಕೆಗಳ ಮುಖಾಂತರ ಹಣ ಬಂದೇ ಬರ್ತದೆ ಅನ್ನೋದು ಸ್ಪಷ್ಟ. ಅದು ಮತ್ತು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಇಟ್ಟಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಸಾಕಷ್ಟು ಹಣ ಸಿಗ್ತದೆ, ಮತ್ತು ಅಧಿಕೃತವಾಗಿ ಅದು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಅಧ್ಯಯನದ ವಸ್ತು ಆಗ್ತದೆ, ಒಂದು ಪೀಠ ಪ್ರಾರಂಭ ಆಗ್ತದೆ. ಇವೆಲ್ಲವೂ ಒಂದು ರೀತಿಯಲ್ಲಿ ಆರ್ಥಿಕವಾದ ಸೌಲಭ್ಯ ಸಿಗೋದು ಸರಿಯೇ. ಕನ್ನಡಕ್ಕೆ ಅದರದ್ದೇ ಆದಂತಹ ವಿಶಿಷ್ಟವಾದಂತಹ ಸ್ಥಾನಮಾನ ಇದೆ. ತಮಿಳಿನ ನಂತರದ ಒಂದು ಪ್ರಾಚೀನತೆ ಆ ಭಾಷೆಗಿದೆ ಅನ್ನೋದನ್ನು ನಾವು ಒಪ್ಕೋಬೇಕಾಗಿದೆ. ಆದರೆ ಈಗ ಆರ್ಗ್ಯುಮೆಂಟ್ ಮಾಡ್ತಾ ಇರೋರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಉಲ್ಲೇಖಗಳನ್ನು ಆಧಾರಗಳಿಗೆ ರೂಪಿಸ್ತಾ ಇದ್ದಾರೆ. ಉಲ್ಲೇಖಗಳು ಯಾವತ್ತೂ ಆಧಾರ ಆಗೋದಿಲ್ಲ ಅನ್ನೋದು ನನ್ನ ಸ್ಪಷ್ಟವಾದ ಅಭಿಪ್ರಾಯ.
ಹಳೆ ಮನೆ ಇನ್ನೊಂದು ಪ್ರಶ್ನೆ ಇಲ್ಲಿ ಹುಟ್ಕೊಳ್ಳುತ್ತೆ ನನಗೆ. ಸಂಸ್ಕೃತನ ಹೊರತುಪಡಿಸಿದರೆ ಮಿಕ್ಕ ಯಾವ ಭಾರತೀಯ ಭಾಷೆಯಲ್ಲಿ ಯಾವುದೇ ಒಂದು ಅಕಾಡೆಮಿಕ್ ಡಿಸಿಪ್ಲಿನ್ ಹುಟ್ಟುಕೊಂಡಿದ್ದಿದೆಯಾ? ಎಲ್ಲ ಶಾಸ್ತ್ರಗಳು ಕೂಡ ಸಂಸ್ಕೃತದಿಂದ ಆಯಾ ಭಾಷೆಗಳಿಗೆ ಅನುವಾದ ಮಾಡಿಕೊಂಡಿದ್ದೆ ಹೊರತು ಇನ್ನು ಯಾವುದೇ ಬಗೆಯ ಶಾಸ್ತ್ರ ಸಾಹಿತ್ಯ ಯಾವುದೇ ಭಾಷೆಯಲ್ಲಿ ಹುಟ್ಕೊಂಡಿದೆ ಅಂತ ನಿಮ್ಗೆ ಅನಿಸುತ್ತಾ?
ಈಗ ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ತಮಿಳು ಭಾಷೆ ಸಂಸ್ಕೃತ ಭಾಷೆಯಿಂದ ಪ್ರಭಾವಗೊಂಡಿಲ್ಲ ಎನ್ನುವಂತಹ ವಾದವನ್ನು ಬಹಳ ಸತತವಾಗಿ ಅಲ್ಲಿಯ ವಿದ್ವಾಂಸರು ಹೇಳ್ತಾ ಬಂದಿದ್ದಾರೆ. ಆದರೆ ನನ್ನ ದೃಷ್ಟಿಯಲ್ಲಿ ಇವತ್ತಿಗೂ ಸಹ ತಿರುವಳ್ಳುವರ್ ಉಪನಿಷತ್ ಮತ್ತು ವೇದಗಳಿಂದ ಪ್ರಭಾವಗೊಂಡಿಲ್ಲ ಅಂತೇಳಿ ಹೇಳುವಂತಹದ್ದು ಕಷ್ಟ. ಆ ರೀತಿಯ ಒಂದು ಅನುಮಾನದಿಂದ ಅದು ಮುಕ್ತವಾಗಿಲ್ಲ ಅನ್ನೋದನ್ನು ನಾನು ತಿಳ್ಕೊಂಡಿರೋದ್ರಿಂದಾಗಿ ಅವರ ಇಡೀ ವಾದವನ್ನು ನಾನು ಸಾರಾಸಕ್ತಾಗಿ ತಿರಸ್ಕರಿಸ್ತೀನಿ.
ಅದಕ್ಕೆ ಇದನ್ನು ಶಾಸ್ತ್ರೀಯ ಭಾಷೆ ಅಂತ ಕರೆಯೋದೊಂದು ಮಿಸ್ನಾಮರ್ ಆಗುತ್ತೆ. ಅದರ ಬದಲಾಗಿ ಪ್ರಾಚೀನ ಭಾಷೆಗಳನ್ನು ಕರೆದು ಯಾರಿಗೂ ತೊಂದರೆ ಇಲ್ಲ, ಕ್ಲಾಸಿಕಲ್ ಅನ್ನೋದ ಅರ್ಥದಲ್ಲಿ.
ಇನ್ಫ್ಯಾಕ್ಟ್ ಏನಾಗಿದೆ ನೋಡಿ, ಕ್ಲಾಸಿಕಲ್ ಲ್ಯಾಂಗ್ವೇಜ್ ಎನ್ನುವಂತಹದ್ದಕ್ಕೆ ಇರುವಂತಹ ದೊಡ್ಡ ನಾಮ್ ಯಾವುದು ಅಂತಂದರೆ ಪ್ರಾಚೀನತೆ. ಈಗ ನಮ್ಮಲ್ಲಿ ಗ್ರೀಕ್ ಭಾಷೆ ಆಗಲಿ, ಲ್ಯಾಟಿನ್ ಭಾಷೆ ಆಗಲಿ, ರೋಮನ್ ಭಾಷೆ ಆಗಲಿ, ಈ ಥರದ ಅಥವಾ ಈವನ್ ಚೈನೀಸ್ ಕ್ಲಾಸಿಕ್ ಲ್ಯಾಂಗ್ವೇಜ್ ಇದೆಯಲ್ಲ, ಅವೆಲ್ಲವನ್ನೂ ಸಹ ನಾವು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತೇಳಿ ಒಪ್ಕೊಂಡಿದ್ದೇವೆ. ಯುನೆಸ್ಕೋ ಸಹ ಒಪ್ಕೊಂಡಿದೆ ಅದನ್ನು. ಅದಕ್ಕಿರೋದೇನೋ ಪ್ರಾಚೀನತೆ. ಮತ್ತು ಒಂದು ಈಗಿನ ಭಾಷೆಗೂ ಆ ಭಾಷೆಗೂ ಅಜಗಜಾಂತರವಾದ ವ್ಯತ್ಯಾಸ ಇರಬೇಕು, ಇಲ್ಲ ಆ ಭಾಷೆಯಿಂದ ಬೇರೆ ಭಾಷೆಗಳೇ ಹುಟ್ಕೊಂಡಿರ್ಬೋದು. ಉದಾಹರಣೆಗೆ ಸಂಸ್ಕೃತದಿಂದ ನಮ್ಮಲ್ಲಿ ಪ್ರಾಕೃತ ಭಾಷೆಗಳು ಹೇಗೆ ಹುಟ್ಟುಕೊಂಡು ಆ ರೀತಿಯಲ್ಲಿ ಈ ಭಾಷೆಗೂ ಮತ್ತು ಸಂಸ್ಕೃತಕ್ಕೂ ಹೋಲಿಸಿದ್ರೆ ಅಥವಾ ಪ್ರಾಚೀನ ಅರ್ವಾಚೀನ ಭಾಷೆಗಳಿಗೂ ಪ್ರಾಚೀನ ಭಾಷೆಗಳಿಗೂ ಹೋಲಿಸಿದ್ರೆ ತುಂಬ ವ್ಯತ್ಯಾಸ ಕಂಡು ಬರಬೇಕು. ಅದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ, ಈಗ ಶಾಸ್ತ್ರೀಯ ಭಾಷೆ ಅನ್ನೋ ಪದದ ಬಗ್ಗೆನೇ ನಮ್ಮ ವಿರೋಧ ಇದೆ. ಈಗಾಗಲೇ ನಮ್ಮ ಕೆಲವು ವಿದ್ವಾಂಸರು ಇದನ್ನು ಹೇಳಿದ್ದಾರೆ, ಬೇರೆ ಭಾಷೆಗಳಾಗಾದ್ರೆ ಅಶಾಸ್ತ್ರೀಯವೆ, ಇದು ಶಾಸ್ತ್ರೀಯ ಭಾಷೆ ಆದರೆ ಅನ್ನೋದು. ತಮಿಳ್ರು ಏನು ಮಾಡಿದ್ದಾರೆ, ಅದಕ್ಕೆ ಈಕ್ವಲ್ ಆದಂಥ ಪದ ಯಾವುದು ಬಳಸ್ಕೊಂಡಿದ್ದಾರೆ, ಚೆಮ್ಮೊಳಿ ಅಂತ ಬಳಸ್ಕೊಂಡಿದ್ದಾರೆ. ಚೆಮ್ಮೊಳಿ ಅಂತಂದರೆ ನಮ್ಮ ಕನ್ನಡದ ಚೆನ್ನುಡಿ ಅನ್ನೋ ಪದಕ್ಕೆ ಹೆಚ್ಚು ಕಡಿಮೆ ಹತ್ತಿರದ ಮಾತು. ಚಂದವಾಗಿರುವ ಚಮ್ ಅಂತಂದರೆ ಚಂದವಾಗಿರುವಂತಹ, ಆಮೇಲೆ ತುಂಬ ನಿರ್ದಿಷ್ಟವಾದಂತಹ ಅಂತ ಹೇಳಿ, ಅದು ಪ್ರಾಬ್ಲಮ್ಮೇ ಇದೆ, ಅದು ಪ್ರಾಬ್ಲಮ್ಮೇ ಇದೆ. ಹಾಗಾಗಿ ಶಾಸ್ತ್ರೀಯ ಅನ್ನೋದು ಸರಿ ಇಲ್ಲ, ಚೆಮ್ಮೊಳಿ ಅನ್ನೋದು ಸರಿ ಇಲ್ಲ. ಮುಖ್ಯವಾಗಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂದರೆ ಪ್ರಾಚೀನವಾದದ್ದು, ಒಂದು ಜನಾಂಗದ ಒಂದು ಕಾಲದ ಒಂದು ಸಂಸ್ಕೃತಿಯನ್ನು ಅದು ಪ್ರತಿನಿಧಿಸ್ತಾ ಇರುವಂಥದ್ದು. ಆ ದೃಷ್ಟಿಯಿಂದ ನೋಡುವಾಗ ಸಂಸ್ಕೃತ ಇವರು ಏನು ಹೇಳಿದ್ರು ಅದೊಂದೇ ನಮ್ಮಲ್ಲಿ ಕ್ಲಾಸಿಕಲ್ ಲ್ಯಾಂಗ್ವೇಜ್. ಬಟ್ ನಮ್ಮ ದೊಡ್ಡ ಸಮಸ್ಯೆ ಏನು ಗೊತ್ತಾ, ಮೊದಲು ತಮಿಳನ್ನು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಡಿಕ್ಲೇರ್ ಮಾಡಿ ಅದಾದ ಒಂದು ವರ್ಷದ ನಂತರದಲ್ಲಿ ಸಂಸ್ಕೃತವನ್ನು ಅಧಿಕೃತವಾಗಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಲೆಕ್ಕ ಹಾಕಿ ಅಲ್ಲಿಗೆ ಎಷ್ಟರ ಮಟ್ಟಿಗೆ ರಾಜಕೀಯ ಕೆಲಸ ಮಾಡಿದೆ.
ಅದೇ ಹೇಳಿ ಮನೆಗೆ ಇದು ಇನ್ನೊಂದು ತೊಂದರೆ ಏನು ಹುಟ್ಟಿಸುತ್ತೆ ಅಂದರೆ ನಮ್ಮ ಭಾಷೆಯ ಪ್ರಾಚೀನಕ್ಕೆ ಗಮನ ಕೊಡ್ತಾ ಈ ಹೊತ್ತು ಸಮಕಾಲೀನ ದಿವಸದಲ್ಲಿ ನಮ್ಮ ಈ ಪ್ರಾದೇಶಿಕ ಭಾಷೆಗಳು ಯಾವ ಥರ ಆಧುನಿಕತೆಗೆ ಮುಖಾಮುಖಿ ಆಗಬೇಕು, ಸನ್ನದ್ಧವಾಗಬೇಕು, ಇದನ್ನು ಮರೆತುಬಿಟ್ಟು ಎಲ್ಲ 1000 ವರ್ಷ ಹಿಂದೆ ಕಡೆ ನೋಡ್ತಾ ಕೂತ್ಕೊಳ್ಳೋದೇ ಆಗ್ಬಿಡ್ಬೋದಲ್ವಾ?
ಖಂಡಿತ, ಈಗ ನಮ್ಮಲ್ಲಿ ಆಗ್ತಾ ಇರೋದೇ ಹಾಗಾಗಿದೆ. ಈಗ ಒಂದು ಕನ್ನಡ ಭಾಷೆಯನ್ನು ಇವತ್ತು ನಾವು ಚರ್ಚೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ನಾವು ಎಷ್ಟರ ಮಟ್ಟಿಗೆ ಬೇರೆ ಬೇರೆ ಕಡೆಯಿಂದ ಸ್ವೀಕಾರ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡ್ತಾ ಇದ್ದೀವಿ, ಅಷ್ಟು ಗಮನವನ್ನು ನಾವು ನಮ್ಮ ಭಾಷೆಯ ಒಳಗಡೆ ಇರುವ ಭಾಷಾ ಪ್ರಕ್ರಿಯೆಯಿಂದ ಅದನ್ನು ಬೆಳವಣಿಗೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇಲ್ಲ. ಅದರಿಂದಾಗಿ ಕನ್ನಡದ ಅಚ್ಚಕನ್ನಡ ಶಬ್ದಗಳು ಹಿಂದಿನ ನಮ್ಮ ಸಾಹಿತ್ಯ ರೂಪಿಸಿರೋದು ನಮ್ಮ ಶಾಸನಗಳ ಸಾಹಿತ್ಯ, ನಮ್ಮ ವಚನ ಸಾಹಿತ್ಯ, ನಮ್ಮ ದಾಸ ಸಾಹಿತ್ಯ, ನಮ್ಮ ಕುಮಾರವ್ಯಾಸನಂಥವ್ರು ಇವರೆಲ್ಲರೂ ಸಹ ಅಗಾಧವಾಗಿ ಆ ಒಂದು ಭಾಷಾ ಪ್ರಕ್ರಿಯೆಯಲ್ಲಿ ಹೊಸ ಹೊಸ ಭಾಷೆಗಳನ್ನು ಪದಗಳನ್ನು ಸೃಷ್ಟಿ ಮಾಡಿದ್ರು. ನಾವು ಅವೆಲ್ಲವನ್ನು ಮರೆತುಬಿಟ್ಟಿದ್ದೀವಿ. ಈಗ ನಾವೇನು ಮಾಡ್ತಾ ಇದ್ದೀವಿ, ಸುಮ್ಮನೆ ಪದಗಳನ್ನು ಸ್ವೀಕಾರ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿದ್ದೇವೆ. ಅದರಲ್ಲೂ ಉಪಭಾಷೆಗಳಲ್ಲಿ ಇರುವಂತಹ ಅನೇಕ ಪದಗಳಂತೂ ದಿನದಿಂದ ದಿನಕ್ಕೆ ಕಣ್ಮರೆ ಆಗ್ತಾ ಇದ್ದಾವೆ. ಇದು ಬಹಳ ದೊಡ್ಡ ದುರಂತ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ.
ಈಗ ಭಾಷೆ ಬಗ್ಗೆ ಬಹಳ ಮುಖ್ಯವಾದ ಕೆಲವು ಮಾತನ್ನು ಹೇಳಿದ್ದೀರಿ. ನಿಮ್ಮ ಇನ್ನೊಂದು ಮುಖ ಇದೆಯಲ್ಲ ನಾಟಕದ್ದು, ನೀವು ಬ್ರೆಕ್ಟ್ನ ನಾಟಕ ರೂಪಾಂತರಿಸಿದ್ದೀರಿ, ಶೇಕ್ಸ್ಪಿಯರ್ನ ಮಾಡಿದ್ದೀರಿ, ಮತ್ತು ಕೆಲವು ಸ್ವಂತ ನಾಟಕಗಳನ್ನು ಬರೆದಿದ್ದೀರಿ. ಇದನ್ನು ಈ ಭಾಷೆ ಬಗ್ಗೆ ಇರುವ ನಿಮ್ಮ ನಿಲುವನ್ನು ಒಟ್ಟಿಗೆ ಇಟ್ಟು ನೋಡಬೇಕು ಅಂತ ಅನಿಸುತ್ತೆ. ಈಗ ನೀವು ರಂಗಾಯಣದಲ್ಲೂ ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀರಿ. ನಮ್ಮ ರಂಗಾಯಣ ಮತ್ತು ಇಂಥ ಎಲ್ಲ ಈ ರೆಪಾರ್ಟ್ರಿಗಳು ಮಾಡ್ತಾ ಇರೋ ಕೆಲಸಗಳು ಒಂಥರದಲ್ಲಿ ನಮ್ಮ ಈ ರಾಜಕೀಯ ಮನೋಧರ್ಮ ಪ್ರೇರಿತವಾದಿದೆಯಲ್ಲ, ಶಾಸ್ತ್ರೀಯ ಅಂದ್ಕೊಳ್ಳೋದು, ಪ್ರಾಚೀನಕ್ಕೆ ಹೋಗೋದು, ಅದಕ್ಕೆ ವಿರುದ್ಧವಾದ ಕೆಲಸ ಅಲ್ವಾ? ಈಗ ವರ್ತಮಾನದಲ್ಲಂತೂ ವಿ ವಾಂಟ್ ಟು ಬಿ ಮೋರ್ ಕಾಂಟೆಂಪರರಿ, ಆದರೆ ಲ್ಯಾಂಗ್ವೇಜ್ ಮಟ್ಟಿಗೆ ಬಂದಾಗ ವಿ ವಾಂಟ್ ಟು ಗೋ ಬ್ಯಾಕ್. ಈಗ ನಿಮ್ಮ ರಂಗಭೂಮಿ ಅನುಭವ ಇಟ್ಕೊಂಡು ಕೆಲವು ಸಂಗತಿಗಳನ್ನ ನಿಮ್ಮನ್ನು ಕೇಳಬೇಕು ಅಂತ ಅನಿಸುತ್ತೆ. ಈಗ ಈ ಟ್ರೆಂಡ್ ಏನಿದೆ ರೆಪಾರ್ಟ್ರಿಗಳನ್ನ ಮಾಡೋದು, ರಾಷ್ಟ್ರೀಯ ರಂಗಭೂಮಿಯ ಒಂದು ಭಾಗನ ಬೆಂಗಳೂರು ಶುರು ಮಾಡಬೇಕು ಅಂತಿದ್ದಾರೆ, ಇವು ನಿಜವಾಗಿ ಆಯಾ ಪ್ರದೇಶದ ರಂಗಭೂಮಿ ಬೆಳೆಯೋಕ್ಕೆ ಸಹಾಯ ಆಗುತ್ತೋ ಅಥವಾ ಒಂಥರ ಮಿನಿ ಗ್ಲೋಬಲೈಸೇಷನ್ ಥರ ಮಿನಿ ಇಂಡಿಯನೈಸೇಷನ್ ಆಗ್ತದೋ ಇದು?
ಅಲ್ಲ, ಇದು ಭಾಳ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಗ್ಲೋಬಲೈಸೇಷನ್ ಸಂದರ್ಭದಲ್ಲಿ ಲೋಕಲ್ ಈಸ್ ಗ್ಲೋಬಲ್ ಎನ್ನುವಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಆಗಾಗ್ಗೆ ಮಾತಾಡ್ತಾ ಇರ್ತೀವಿ. ಯಾಕೆಂದ್ರೆ ನೀವು ಗ್ಲೋಬಲ್ ಅನ್ನೋದು ಬಿಡಿ, ಅದು ದೊಡ್ಡದು, ಆದರೆ ನಮ್ಮ ಲೋಕಲ್ಲೇ ಯಾಕೆ ಗ್ಲೋಬಲ್ ಆಗಬಾರ್ದು ಎನ್ನುವಂಥದ್ದು. ಈಗ ನೀವು ಹೇಳುವಂತಹ ಈ ರಾಷ್ಟ್ರೀಯ ರಂಗಭೂಮಿ ಮತ್ತು ರಾಷ್ಟ್ರೀಯ ರಂಗಭೂಮಿ ಎನ್ನುವಂಥದ್ದು ಬೇರೆ 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 ಕಡೆಯಲ್ಲಿ ಸಿಗಬೇಕು ಅಂತೇಳಿ ನಾವೇನು ಆರ್ಗ್ಯೂ ಮಾಡ್ತಾ ಇದ್ದೀವಿ, ಅದು ಬಹಳ ಮುಖ್ಯವಾದದ್ದು. ಭಾರತೀಯ ರಂಗಭೂಮಿ ಅಂತಂದರೆ ಯಾವುದೋ ಒಂದು ಏಕರೂಪದ ರಂಗಭೂಮಿ ಎನ್ನುವಂಥ ಒಂದು ನಂಬಿಕೆ ಭಾಳ ಹಿಂದಿನಿಂದ ಇತ್ತು. ಅದನ್ನು ಸಂಸ್ಕೃತ ರಂಗಭೂಮಿ ಅಂತೇಳಿ ಪ್ರಧಾನವಾಗಿ ಇಟ್ಕೊಳ್ತಾ ಇದ್ದರು, ಅದೆಲ್ಲ ಸರಿ. ಆದರೆ ಇತ್ತೀಚಿನ ನಮ್ಮ ನಂಬಿಕೆ ಪ್ರಕಾರ ಏನು ಅಂತಂದರೆ, ಭಾರತೀಯ ರಂಗಭೂಮಿ ಅಂದರೆ ಎಲ್ಲ ಪ್ರಾದೇಶಿಕ ರಂಗಭೂಮಿಗಳು ಸೇರಿ ಭಾರತೀಯ ರಂಗಭೂಮಿ. ಆದ್ದರಿಂದ ಬೇರೆ ಬೇರೆ ಕಡೆಯಲ್ಲಿ ಇವತ್ತು ರಾಷ್ಟ್ರೀಯ ರಂಗಭೂಮಿಯ ಬ್ರ್ಯಾಂಚ್ಗಳು ಓಪನ್ ಆಗೋದ್ರ ಮುಖಾಂತರ ಸ್ಥಳೀಯವಾಗಿ ಇರುವಂತಹ ನಮ್ಮ ದೇಸಿ ರಂಗಭೂಮಿ ಅಥವಾ ಪ್ರಾಂತೀಯ ರಂಗಭೂಮಿ ಏನಿದೆ ಅವುಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ.
ಇದು ನಿಜವಾಗ ಆಗುತ್ತಾ ಅಂತ ನನ್ನ ಪ್ರಶ್ನೆ. ಈಗ ಶಿವಮೊಗ್ಗದಲ್ಲಿ ನನ್ನ ಒಂದು 20 ವರ್ಷ ಹಿಂದಿನ ಎಕ್ಸ್ಪೀರಿಯನ್ಸ್ ನೆನೆಸ್ಕೊಂಡ್ರೆ ಅಲ್ಲಿ ಎಂಥದೋ ಹವ್ಯಾಸಿ ಕಲಾವಿದರು ತಮ್ಮ ಥರ ನಾಟಕ ಆಡ್ಕೊಂಡಿದ್ರು, ಇಲ್ಲ ಯಕ್ಷಗಾನ ನೋಡೋರು ಬಯಲಾಟ ನೋಡೋರು. ಹೆಗ್ಗೋಡು ಒಂದು ಸಾರ್ತಿ ಸ್ಟ್ರಾಂಗ್ ಸೆಂಟರ್ ಆಗಿ ಬೆಳೆಯೋಕ್ಕೆ ಶುರು ಮಾಡಿದ ಮೇಲೆ ಎಲ್ಲರೂ ಹೆಗ್ಗೋಡ್ನವ್ರ ಸ್ಟೈಲಲ್ಲೇ ನಾಟಕ ಆಡೋಕ್ಕೆ ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡ್ರು. ಅಥವಾ ಇಲ್ಲಿ NSDಯಿಂದ ಬಂದ ಪ್ರೊಡಕ್ಷನ್ ನೋಡಿದರೆ ಇಲ್ಲಿ ಮರುರೂಪಗಳೇ ಬರೋಕ್ಕೆ ಶುರುವಾಗ್ತವೆ. ಮತ್ತು NSDಯಿಂದ ಬಂದವರು ಒಂಥರ ಈ ವಿಜುವಲೈಸೇಷನ್ಗೆ ಗಮನ ಕೊಡ್ತಾರೆ ಹೊರತು ಆ ಲೋಕಲ್ ಥಿಯೇಟರ್ ಫಾರಮ್ಸ್ನ ಹೆಚ್ಚು ಬಳಸ್ಕೊಂಡಿದ್ದ ಅದು ಫ್ಯಾಷನಬಲ್ ಆಗಿರುತ್ತೆ ಹೊರತು ಅದರಲ್ಲಿ ಜೀವಂತಿಕೆ ಕಾಣಲ್ಲ. ಹಾಗಾಗಿ ಈ ಥರದ ಈ ನ್ಯಾಷನಲ್ ಲೆವೆಲ್ನ ರೆಪಾರ್ಟ್ರಿ ಇಂಥವುಗಳ ಬಗ್ಗೆ ನಾವು ಯಾವ ಧೋರಣೆ ಇಟ್ಕೋಬೇಕು ಅಂತ ಅನಿಸುತ್ತೆ.
ನೀವು ಹೇಳುವಂಥ ಒಂದು ಅಪಾಯವನ್ನು ನಾವು ಗಮನಿಸ್ತಾ ಇದ್ದೀವಿ, ನಿಜ. ಆದರೆ ಒಂದು ಹಂತದಲ್ಲಿ ಈ ರೀತಿಯ ಒಂದು ರೂಪಾಂತರ ಅಥವಾ ಪರಿವರ್ತನೆ ಆಗೋದು ಅನಿವಾರ್ಯವೇನೋ ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗ ನಮ್ಮಿಂದ ಹೋದಂಥ ಹುಡುಗರು NSD ಮುಗಿಸ್ಕೊಂಡು ವಾಪಸ್ ಬಂದಮೇಲೆ ಅವರೊಂದು ನಾಟಕ ಎತ್ಕೊಳ್ತಾರೆ ಅಂತಂದರೆ ನನಗೊಂದು ಗುಮಾನಿ ಯಾವಾಗಲೂ ಇರ್ತಿತ್ತು ಅದೆಲ್ಲ ಅಲ್ಲಿ ಮಾಡಿರೋವಂಥ ನಾಟಕನೇ ಇಲ್ಲಿ ಅವರು ರಿಪೀಟ್ ಮಾಡ್ತಾರೆ ಅಂತ. ಹಾಗೆಯೇ ಹೆಗ್ಗೋಡ್ನಿಂದ ಇದ್ರ ದೇಸಿ ಇದು ಸ್ಥಳೀಯವಾದ ಮಾಡ್ತಲ್ಲ ಅದೇ ಆಗ್ತಾ ಇದ್ದಿದ್ದು. ಈ ಹೆಗ್ಗೋಡ್ನಲ್ಲಿ ಯಾವುದೋ ಒಂದು ನಾಟಕ ಆದರೆ ಆ ಸಿದ್ಧಿ ಜನಾಂಗದವ್ರಿಗೆ ಮಾಡೋಕೆ ಹೋದಾಗ ಇದೇ ನಾಟಕ ಅಲ್ಲಿ ರಿಪೀಟ್ ಆಗುತ್ತೆ ಅಂತನೋ. ಮಂಡ್ಯದಲ್ಲಿ ಬಂದು ಅತುಲ್ ತಿವಾರಿ ಮಾಡಿಸ್ತಾನೆ ಅಂದರೆ ಅದೇ ನಾಟಕ ಇಲ್ಲಿ ರಿಪೀಟ್ ಆಗುತ್ತೆ ಅಂತ ನಮಗೆ ಭಾಳ ಸ್ಪಷ್ಟ ಇತ್ತು, ನಿಜ. ಆದರೆ ಇದು ಅನಿವಾರ್ಯವೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಆ ಒಂದೇನು ಅಂತಂದರೆ ಅದೇ ಸಂದರ್ಭದಲ್ಲಿ ಸ್ಥಳೀಯವಾಗಿರುವಂತಹ ಜನಪದ ಪ್ರದರ್ಶಕ ಕಲೆಗಳನ್ನೂ ಸಹ ನೀವು ಒಟ್ಟಿಗೆ ಸೇರಿಸಿಕೊಂಡು ಮಾಡೋದಕ್ಕೆ ಸಾಧ್ಯ ಆಗೋದಾದರೆ ಆ ರೀತಿಯ ವಿಸ್ತರಣೆ ಸಾಧ್ಯ ಆಗೋದಾದರೆ ಇದು ಹೆಚ್ಚು ಅನುಕೂಲ ಅಂತ.
ಬಟ್ ಇದು ಇನ್ನೊಂದು ಬಗೆಹರಿ ಸಮಸ್ಯೆಗೆ ಕರ್ಕೊಂಡೋಗುತ್ತೆ ಹಳೆ ಮನೆ. ಯಾಕೆಂತಂದರೆ ನಮ್ಮಲ್ಲಿ ಇವತ್ತು ನಾವು ಎಷ್ಟೇ ಅದನ್ನು ಥಿಯರಿಟಿಕಲ್ ಆಗಿ ಸಮರ್ಥಿಸಿದ್ರೂ ಕೂಡ ಥಿಯೇಟ್ರ್ ಅನ್ನೋದು ಎಜುಕೇಟೆಡ್ ಮಿಡಲ್ ಕ್ಲಾಸ್ನ ಒಂದು ಪಾಸ್ ಟೈಮ್ ಮಾತ್ರ ಉಳ್ಕೊಂಡಿದೆ. ಆದರೆ ಆ ಕೆಳಗಡೆ ಹೋಗ್ತಾ ಇದೆ ಅಂತ ನೀವು ಹೇಳಿದರೆ ಅವ್ರಿಗೆ ನಾವು ಕೊಡ್ತಿರೋ ಮಾಡೆಲ್ಸ್ ಇದಾವಲ್ಲ ಅದು ಇಂಡಿಯನೈಸ್ಡ್ ವೆಸ್ಟರ್ನ್ ಪ್ರೊಡಕ್ಷನ್ ಮಾಡೆಲ್ಗಳೇ ಹೊರತು. ಈಗ ಸಿದ್ಧಾರ್ಥದಲ್ಲಿ ಅವ್ರು ಎಷ್ಟೇ ಮೊನ್ನೆ ಆದ ನಾಟಕದಲ್ಲಿ ಕೇರಳದ ಸ್ಥಳೀಯ ನೃತ್ಯ ಗೀತ್ಯ ಬಳಸ್ಕೊಂಡ್ರೂ ಕೂಡ ಓವರ್ ಆಲ್ ಇಂಪ್ಯಾಕ್ಟ್ ಅದೇನು ಒಂಥರ ಅದ್ಯಾವುದೋ ಪಾಶ್ಚಾತ್ಯ ನಾಟಕ ನೋಡಿದಂಗೆ ಆಗ್ತಾ ಇರತ್ತೆ.
ಒಂದಾಗಿದೆ. ಈಗ ಇನ್ನು ಮುಂದೆ ಯಾವುದೇ ರೀತಿಯ ಒಂದು ಸಣ್ಣ ಸಾಮಾಜಿಕವಾದ ಚಟುವಟಿಕೆ ಅನ್ನುವಂಥದ್ದಾದರೆ ಅದು ಮಿಡ್ಲ್ ಕ್ಲಾಸ್ ಲೆವೆಲ್ನ ಚಟುವಟಿಕೆ ಆಗೇ ನಮಗೆ ಕಂಡು ಬರುತ್ತೆ ಸ್ವಾಮಿ, ಅದಂತೂ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನೋಡಿ, ಈಗ ನಮ್ಮ ಬಯಲಾಟ ತಗೊಳ್ಳೋಣ, ಉತ್ತರ ಕರ್ನಾಟಕದ ಬಯಲಾಟ. 10-15 ವರ್ಷದ ಹಿಂದೆ ಆ ಉತ್ತರ ಕರ್ನಾಟಕದ ಬಯಲಾಟಕ್ಕೆ ಇದ್ದಂತಹ ಪ್ರಾಶಸ್ತ್ಯ ಇವತ್ತಿಲ್ಲ. ಈಗ ನಮ್ಮ ಅದೇ ಬಹಳ ಕೆಳವರ್ಗದ ಗ್ರಾಮೀಣ ಪ್ರದೇಶದ ಜನ ಇವತ್ತು ಬಯಲಾಟನ ಮರೆತು ಇನ್ಯಾವುದೋ ಇನ್ನೊಂದು ಲೆವೆಲ್ನ ಪ್ರದರ್ಶಕ ಕಲೆಗಳಿಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಈಗ ಸಂಗ್ಯಾಬಾಳ್ಯ ಸಣ್ಣಾಟ ನಡೀತಾ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಪ್ರಾಮಿನೆನ್ಸ್ ಇತ್ತೋ ಇವತ್ತಾಗಲೇ ಇಲ್ಲ. ಅದಕ್ಕೆ ಈಗಾಗಲೇ ಅದು ಅಧ್ಯಯನದ ವಸ್ತುವಾಗಿ ಪರಿವರ್ತನೆ ಆಗ್ತಾ ಇದೆ. ಬಹುಶಃ ಈ ಥರದ ಒಂದು ರೂಪಾಂತರ ಪರಿವರ್ತನೆ ಅನಿವಾರ್ಯವೇನೋ. ಇನ್ನು ಮುಂದೆ ಯಾವುದೇ ಸಾಮಾಜಿಕವಾದ ಸಾಮುದಾಯಿಕವಾದ ಚಟುವಟಿಕೆ ಅಂದರೆ ಅದು ಮಿಡ್ಲ್ ಕ್ಲಾಸ್ ಅನ್ನುವಂಥದ್ದೇ ಪರಿಸ್ಥಿತಿ.
ಹಾಗೆ ಅಷ್ಟೇ ಅಲ್ಲ ಸರ್, ಈಗ ನಾನು ಬೆಂಗಳೂರಲ್ಲಿ ನೋಡಿದ ಹಾಗೆ ಅಥವಾ ಮೈಸೂರಲ್ಲಿ ಅದು ಶುರುವಾಗಿದೆಯೇನೋ ಗೊತ್ತಿಲ್ಲ, ಯಾವುದೇ ಒಂದು ನಾಟಕದ ಪ್ರೊಡಕ್ಷನ್ ಮಾಡಬೇಕಾದ್ರೆ ಯಾವುದೋ ಒಂದು ಕಾರ್ಪೊರೇಟ್ ಹೌಸ್ನ ಬೆಂಬಲ ಇಲ್ಲದೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಸ್ಥಿತಿ ಬಂದುಬಿಟ್ಟಿದೆ ಬೆಂಗಳೂರಲ್ಲಿ ಅಂತೂ. ಪುಣ್ಯವಂತರು
ಸ್ವಲ್ಪ ಹಂಚುತ್ತಾ ಇದ್ದೀವಿ ನಾವು. ಪುಣ್ಯವಂತರು ಅಂದರೆ ಒಂದು ನಿಜ ಹೇಳಬೇಕು, ಅವಕಾಶಗಳು ಕಡಿಮೆ ಮೈಸೂರಿನಲ್ಲಿ. ಅವಕಾಶ ಇದ್ರೆ ಇಲ್ಲೂ ಹೋಗ್ತಾ ಇದ್ರ ಏನೋ. ಆದರೆ ನಮ್ಮಂಥವ್ರು ಸ್ವಲ್ಪ ಕಾನ್ಷಿಯಸ್ ಆಗಿದ್ದೀವಿ. ಯಾಕೆಂದರೆ ಹಿಂದಿನಿಂದನೂ ಸಹ ಈ ರೀತಿಯ ಕಾರ್ಪೊರೇಟ್ ಸಹಾಯವನ್ನು ಅನುದಾನವನ್ನು ನಾವು ಸ್ವಲ್ಪ ವಿರೋಧಿಸ್ಕೊಂಡು ಬಂದವರು. ಹಾಗಾಗಿ ಇವತ್ತಿಗೂ ಸಹ ರಂಗಭೂಮಿಯ ಚಟುವಟಿಕೆಯನ್ನು ಆದಷ್ಟು ನಾವು ಸಮುದಾಯದ ಮಧ್ಯದಲ್ಲಿ ಮತ್ತು ಕಲೆಕ್ಟಿವ್ ಆದ ಜನಗಳ ಸಪೋರ್ಟ್ನಿಂದ ಮಾಡಬೇಕು ಏನು. ಈವನ್ ಬಹುರೂಪಿಗೂ ಸಹ ನಾವು ಈ ಸಾರಿ ಆ ಥರದಲ್ಲಿ ಇದಕ್ಕೆ ಹೋಗಲಿಲ್ಲ, ಸ್ಪಾನ್ಸರ್ಶಿಪ್ಗೆ ಹೋಗಲಿಲ್ಲ. ಹಂಗೆ ನೋಡಿದ್ರೆ ಈ ಸಾರಿ ನಾವು ದೇಸಿ ರಂಗಭೂಮಿಯನ್ನೇ ಗಮನದಲ್ಲಿ ಇಟ್ಕೊಂಡು ಮಾಡಿದ್ವಿ, ದೇಸಿ ಸಂಸ್ಕೃತಿಯನ್ನು. ಆದ್ದರಿಂದಾಗಿ ನಾವು ಕಾರ್ಪೊರೇಟ್ ಏಜೆನ್ಸೀಸ್ ಹೋಗಿದ್ರೆ ಸಹಾಯ ಮಾಡ್ತಿದ್ರೆ ಏನೋ, ಆದರೂ ಹೋಗಲಿಲ್ಲ. ಹೋಗೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಆದರೆ ನೀವು ಹೇಳುವಂಥ ಪರಿಸ್ಥಿತಿ ಈಗಾಗಲೇ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಬಂದಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಇಂಗ್ಲೀಷ್ ಥಿಯೇಟ್ರಿ ಬಂದಿದೆ
ಸರ್. ಹೀಗೆ ಇದನ್ನೇ ಕಾರ್ಪೊರೇಟ್ ಮಾತು ಬಂದಾಗ ಇನ್ನೊಂದು ನಿಮ್ಮ ಚಟುವಟಿಕೆ ಇನ್ನೊಂದು ಅಂಶದ ಕಡೆಗೆ ಹೋಗಬೇಕು ಅಂದ್ಕೊಳ್ತಾ ಇದ್ದೀನಿ. ಈಗ ನೀವು ಕನ್ನಡ ಆನ್ಲೈನ್ ಕಲಿಸೋದ್ರಲ್ಲಿ ಕೂಡ ತೊಡಗಿದ್ದೀರಿ. ಈಗ ಈ ಕಾರ್ಪೊರೇಟ್ ಜಗತ್ತು ನಾಟಕನ ಮಾತ್ರ ಅಲ್ಲ, ನಮ್ಮ ಭಾಷೆಯನ್ನು ಕೂಡ ಪ್ರಭಾವಗೊಳಿಸ್ತಾ ಇದೆ. ಸೊ ಇಂಥ ಹೊತ್ತಿನಲ್ಲಿ ನೀವು ಭಾಷಾ ತಜ್ಞರಾಗಿ ಭಾಷೆ ಕಲಿಸೋರಾಗಿ ಈ ಕಾರ್ಪೊರೇಟ್ ಜಗತ್ತು ಉಂಟು ಮಾಡ್ತಾ ಇರುವ ಪರಿಸರದಲ್ಲಿ ಕನ್ನಡದಂಥ ಭಾಷೆನ ಹೇಗೆ ಕಲಿಸ್ಬೋದು, ಹೇಗೆ ಪುಷ್ಟಗೊಳಿಸ್ಬೋದು, ನಿಮ್ದು ಏನಾದ್ರು ಆ ಥರದ ಯೋಚನೆಗಳಿದ್ದರೆ ಒಂಚೂರು ಹಂಚ್ಕೋಬೇಕು ಅಂತ.
ಇದು ಬಹಳ ಮುಖ್ಯವಾದದ್ದು. ಯಾಕೆಂತಂದರೆ ಈ ಗ್ಲೋಬಲೈಸೇಷನ್ ಹಿನ್ನೆಲೆಯಲ್ಲಿ ಭಾಷೆಗಳ ಮೇಲೆ ದೊಡ್ಡ ಪ್ರಭಾವ ಆಗ್ತಾ ಇದೆ ನಮ್ಮ ಮಧ್ಯದಲ್ಲಿ. ಅದೇ ಸಮಯದಲ್ಲಿ ಏನಾಗಿದೆ ಅಂತಂದರೆ ಗ್ಲೋಬಲೈಸೇಷನ್ನ ಇನ್ನೊಂದು ಎಫೆಕ್ಟ್, ಅದನ್ನು ಬೇಕಾದರೆ ನೀವು ಆಪೋಸಿಟ್ ಎಫೆಕ್ಟ್ ಅಂತ ಬೇಕಾದ್ರೆ ಹೇಳ್ಬೋದು. ಕಾರ್ಪೊರೇಟ್ ಸಂಸ್ಥೆಗಳ ಪ್ರತಿನಿಧಿಗಳು ಯಾರ್ಯಾರು ಇರ್ತಾರೆ ಅವರು ಬೇರೆ ಬೇರೆ ಭಾಷೆಯನ್ನು ಕಲಿಯುವಂಥ ಒಂದು ಅನಿವಾರ್ಯತೆಯೂ ಅವ್ರಿಗಿದೆ. ಅಂದರೆ 20ನೇ ಶತಮಾನದ ಪ್ರಾರಂಭದಲ್ಲಿ ಅಥವಾ 19ನೇ ಶತಮಾನದ ಕಡೆಯಲ್ಲಿ ಮಿಷನರೀಸ್ಗಳು ನಮ್ಮ ದೇಶಗಳಿಗೆ ಬರೋಕ್ಕೆ ಶುರು ಮಾಡಿದ್ರಲ್ಲ, ಅವರಿಗೆ ಸ್ಥಳೀಯವಾದಂತಹ ಭಾಷೆ ಕಲಿಬೇಕಾದ ಅನಿವಾರ್ಯತೆ ಇತ್ತು. ಆದ್ದರಿಂದಾಗಿ ಆ ಮಿಷನರೀಸ್ಗಳೆಲ್ಲ ಏನು ಮಾಡಿದ್ರು ಗೊತ್ತಾ, ಮೊದಲು ಬಂದವರು ಕನ್ನಡ ಭಾಷೆಗೆ ಒಂದು ಗ್ರಾಮರನ್ನು ಬರೆದರು, ಒಂದು ಡಿಕ್ಷನರಿಯನ್ನು ಕ್ರಿಯೇಟ್ ಮಾಡಿದ್ರು ಆ ಯುರೋಪಿಯನ್ ಮಾಡೆಲ್ಗಳಲ್ಲಿ. ಇವತ್ತು ಕಿಟೆಲ್ ಬರೆದಿರೋದಿರಬಹುದು, ಝಗ್ಲರ್ ಬರೆದಿರೋದು, ರೈಸ್ ಬರೆದಿರೋದು, ಈ ಥರ ಗ್ರಾಮರ್ಗಳು ಏನಿದ್ದಾವೆ, ಡಿಕ್ಷನರಿ ಏನಿದ್ದಾವೆ, ಈ ರೀತಿಯಲ್ಲಿ ಬಂದದ್ದು. ಈಗ ನೋಡಿ ವಿಚಿತ್ರವಾಗಿ ಆದರೆ ಭಿನ್ನವಾದ ಪರಿಸ್ಥಿತಿಯಲ್ಲಿ ಅದೇ ಥರದ್ದು ಒಂದು ನಡೀತಾ ಇದೆ. ಈಗ ಮೈಕ್ರೋಸಾಫ್ಟ್ನವರು ಕನ್ನಡಕ್ಕೆ ಸಾಫ್ಟ್ವೇರ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ, ಅಥವಾ ಲಿನಕ್ಸ್ ಅಂತ ಹೇಳಿ ಯಾವುದೋ ಒಂದು ಓಪನ್ ಇವರು ಕನ್ನಡಕ್ಕೆ ಸಂಬಂಧಪಟ್ಟ ಏನೋ ಒಂದು ವರ್ಕ್ ಮಾಡ್ತಾ ಇದ್ದಾರೆ. ಮಿಷನರೀಸ್ ಮಾಡಿದ್ದು ಬೇರೆ ರೂಪದಲ್ಲಿ, ಬೇರೆ ಸ್ವರೂಪ, ಬೇರೆ ಹಿನ್ನೆಲೆಗಳು. ಇವರು ಮಾಡ್ತಾ ಇರೋದು ಬೇರೆ ಸ್ವರೂಪ, ಬೇರೆ ಹಿನ್ನೆಲೆ, ಬಟ್ ಒಟ್ಟಾರೆ ಆಶಯ ಒಂದೇ ಆಗಿದೆ ಎನ್ನುವಂಥದ್ದು. ಇವರಿಗೂ ಕನ್ನಡ ಕಲಿಬೇಕಾದ ಇದೆ ಒಂದು ಬಂದೆ. ಇನ್ನೊಂದು, ನಾವು ಕನ್ನಡ ಕಲಿಸುವಂಥ ಒಂದು ಸಂದರ್ಭ, ನೀವು ಇದನ್ನು ರೆಫರ್ ಮಾಡಿದ್ರಲ್ಲ, ಆನ್ಲೈನ್ ರೆಫರ್ ಮಾಡಿದ್ರಲ್ಲ, ಅಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ 2-3 ಪರ್ಪಸ್ಗೋಸ್ಕರ ನಾವು ಆನ್ಲೈನನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಒಂದು, ನಮಗೆ ವಿ ಡು ನಾಟ್ ನೋ ಹೂ ಈಸ್ ದಿ ಲರ್ನರ್, ಈಸ್ ಎ ಫೇಸ್ಲೆಸ್ ಲರ್ನರ್ ಅಂತ. ಅದರಲ್ಲಿ ಒಬ್ಬ ಕಾರ್ಪೊರೇಟು ಇನ್ವಾಲ್ವ್ ಆಗಿದ್ದಾನೆ, ಇದರಲ್ಲಿ ಬಂದಿರೋನು ಯಾರೋ ಒಬ್ಬ ಕಲಿತಾನೆ. ಹಾಗೆಯೇ ದೂರದಲ್ಲಿ ನಮ್ಮ ಕನ್ನಡಿಗರೇ ಹೋಗಿ ಅಮೇರಿಕಾದಲ್ಲಿ ಇದ್ದುಕೊಂಡು ಅವರಿಗೆ ಒಂದು ಕಲ್ಚರಲ್ ಕ್ರೈಸಿಸ್ ಇದೆ, ಅಂಥವರು ಸಹ ಅದನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂಥವ್ರನ್ನ ಗಮನದಲ್ಲಿ ಇಟ್ಕೊಂಡು ನಾನು ಇದನ್ನು ಕೋರ್ಸನ್ನು ಡಿಸೈನ್ ಮಾಡಿದ್ದೀನಿ. ಅಂದರೆ ಯಾರು ಬೇಕಾದರೂ ಇದನ್ನು ಕಲಿಯೋದಕ್ಕೆ ಸಾಧ್ಯ. ನ್ಯಾಚುರಲಿ ಅಂಥವ್ರಿಗೆ ಕಲಿಸುವಾಗ ನಾನೇನು ಮಾಡ್ತಾ ಇದ್ದೀನಿ, ಒಂದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜನ್ನು ಟೀಚ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆ್ಯಂಡ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ತಮಗೆ ಗೊತ್ತಿರೋ ಹಾಗೆ ಮೋಸ್ಟ್ ಆಬ್ಸ್ಟ್ರಾಕ್ಟ್ ಮತ್ತು ನೋಬಡೀಸ್ ಲ್ಯಾಂಗ್ವೇಜ್ ಅದು. ಯಾವ ಕನ್ನಡಿಗರ ಭಾಷೆ ಅಂದರೆ ಯಾರದ್ವಲ್ಲ ಅನ್ನೋ ರೀತಿದು. ಆದರೆ ಅಷ್ಟಕ್ಕೆ ಆಗಬಾರ್ದು ಅಂಥೇಳಿ ಸಪ್ಲಿಮೆಂಟಾಗಿ ಒಂದಷ್ಟು ಕನ್ನಡದ ನಿಜವಾದ ಸ್ಟೈಲ್ಗಳು, ನಿಜವಾದ ವೇರಿಯೇಷನ್ಸ್ ಏನಿದೆ ಅದರ ಸಪ್ಲಿಮೆಂಟನ್ನು ನಾನು ಕೊಡ್ತಾ ಇದ್ದೀನಿ. ಮತ್ತು ನಿಮ್ಮ ಈ ಟೆಕ್ನಾಲಜಿ ಏನು ನಮಗೆ ದಯಪಾಲಿಸಿದೆಯೋ ಅಂಥವನ್ನು ಇಟ್ಕೊಂಡು ಆದಷ್ಟು ಸುಲಭವಾಗಿ ಕಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ.
ಅಲ್ಲೇಮ್ಮ, ನೀವು ಹೇಳಿದ ಈ ಪಾಯಿಂಟಲ್ಲಿ ಒಂದು ನನಗೆ ಸ್ವಲ್ಪ ಬೇರೆ ಥರ ನೋಡ್ಬೋದೇನೋ ಅಂತ ಅನ್ನಿಸ್ತು. ಏನಂದರೆ ಹಿಂದೆ ಮಿಷನರಿಗಳು ಕನ್ನಡದ ಬಗ್ಗೆ ಕೆಲಸ ಮಾಡಿದಾಗ ಅವರ ಆಬ್ಜೆಕ್ಟ್ ಆಫ್ ಸ್ಟಡಿ ಏನಾಗಿತ್ತು, ಕನ್ನಡ ಜನ, ಕನ್ನಡದ ಭಾಷೆ, ಅದು ಅದ್ರ ಬಗ್ಗೆ ಜನಕ್ಕೆ ತಿರಸ್ಕಾರ ಇಲ್ಲ, ನಮ್ಮ ಭಾಷೆ ಅಂದ್ಕೊಂಡು ಬಳಸ್ತಾ ಇದ್ರು, ನಮ್ಮ ಭಾಷೆ ಅಂತಲ್ಲ ಇರೋದೊಂದು ಭಾಷೆಯಲ್ಲಿ ಬಳಸ್ತಾ ಇದ್ರು. ಅದು ಈ ಕಾರ್ಪೊರೇಟ್ನವರು ಕನ್ನಡ ತಮಿಳು ಇಂಥವನ್ನು ಬಳಸೋ ಹೊತ್ತಿನಲ್ಲಿ ಆ ಕನ್ನಡ ತಮಿಳು ಇಂಥ ಸ್ಥಳೀಯ ಭಾಷಿಕರಿಗೆ ತಮ್ಮ ಭಾಷೆ ಬಗ್ಗೆ ತಿರಸ್ಕಾರ ಬಂದು ಇಂಗ್ಲೀಷ್ ಗೊತ್ತಿದ್ರೆ ಸಾಕು ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದೆ.
ಒಂದೇನಾಗಿದೆ ಅಂತಂದರೆ ಇಂಗ್ಲೀಷ್ ಬಂದರೆ ಸಾಕು ಅನ್ನೋದನ್ನ ಜೊತೆಗೆ ಇನ್ನೊಂದು ನಾನು ಸೂಕ್ಷ್ಮ ನೀವು ಗಮನಿಸಿ, ಅವರು ತಮ್ಮ ಪ್ರಾಫಿಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಸ್ಥಳೀಯವಾದ ಭಾಷೆಯನ್ನು ಪೂರ್ಣವಾಗಿ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ, ಅವರು ತಿರಸ್ಕರಿಸ್ತಾ ಇಲ್ಲ, ಆದರೆ ಪೂರ್ಣವಾಗಿ ಅದನ್ನು ಇಂಗ್ಲೀಷ್ ಭಾಷೆ ಕೊಟ್ಟಷ್ಟು ಇಂಪಾರ್ಟೆನ್ಸನ್ನು ಇದಕ್ಕೆ ಕೊಡ್ತಾ ಇಲ್ಲ. ಒಂದು ಕೆಲಸ ನೋಡಿ, ನೀವು ಕೆಲವ್ರು ಏನು ಮಾಡ್ತಾ ಇದ್ದಾರೆ, ಈಗ ಇವ್ರನ್ನೇ ತಗೊಳ್ಳಿ, ಅವರು ಮೀಡಿಯಾಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನೇ ತಗೊಳ್ಳಿ ನೀವು, ಎಸ್ಪೆಷಲಿ ಈ ಸೆಲ್ ಫೋನು ಈ ಥರದ ಇವ್ರಿಗೆಲ್ಲ, ಅವ್ರು ಏನು ಮಾಡ್ತಾರೆ ಅಂತಂದರೆ ಇಂಗ್ಲೀಷ್ ಸ್ಕ್ರಿಪ್ಟಲ್ಲಿ ಕನ್ನಡ ವರ್ಡ್ಗಳನ್ನು ಬಳಸ್ತಾರೆ. ಅದು ಒಂದು ರೀತಿಯ ತಂತ್ರ, ಅದು ಅವ್ರು ಬಳಸ್ಕೊಳ್ತಾ ಇರುವಂಥದ್ದು. ಇನ್ನು ಕೆಲವರು ಏನು ಮಾಡ್ತಾರೆ, ಕನ್ನಡ ವರ್ಡು ಒಂದೇ ಸೆಂಟೆನ್ಸ್ ಇಂಗ್ಲೀಷ್ ಸ್ಟ್ರಕ್ಚರ್, ಅದು ಕನ್ನಡ ವರ್ಡು ಇಂಗ್ಲೀಷ್ ವರ್ಡನ್ನು ಹಾಕಿ ಆ ಸ್ಟ್ರಕ್ಚರ್ ಒಳಗಡೆ ಅದನ್ನು ಬ್ಲೆಂಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಥರದ ಬಹಳ ವಿಚಿತ್ರವಾದಂತಹ ಒಂದು ಭಾಷಿಕವಾದ ಬೆಳವಣಿಗೆ ನಡೀತಾ ಇದೆ. ಆಮೇಲೆ SMS ಬಳಸುವಂಥ ಸಂದರ್ಭದಲ್ಲಿ ಇನ್ನೂ ಕನ್ನಡದಲ್ಲಿ ಆ ಥರದನ್ನು ಶುರು ಮಾಡಿಕೊಂಡಿಲ್ಲ, ಇಂಗ್ಲೀಷಲ್ಲಂತೂ ಆ ವೇರಿಯೇಷನ್ಸ್ ಸಿಕ್ಕಾಬಟ್ಟೆ ಕಂಡು ಬರ್ತಾ ಇದೆ. ಈ ಇಂಥ ಸಂದರ್ಭದಲ್ಲಿ ಸ್ಥಳೀಯವಾದ ಭಾಷೆಗಳ ಸ್ಪೇಸ್ ಅಂತ ನಾವೇನು ಕರಿತೀವಿ ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಆ ಸ್ಪೇಸನ್ನು ಏನು ಮಾಡ್ತಾ ಇದ್ದಾರೆ, ಇಂಗ್ಲೀಷಲ್ಲಿ ತಂದು ತುರುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದು ನಿಜ ಅದು. ಆದರೆ ನಮ್ಮ ಇಂಟರ್ನೆಟ್ಟಲ್ಲಿ ಕನ್ನಡ ಕಲಿಸ್ಬೇಕು ಆ ಥರದ ನಮ್ಮ ಉದ್ದೇಶಗಳು ಏನಿದ್ದಾವೆ, ಅದು ಯಾರಾದರೂ ಒಬ್ಬ ರಿಕ್ವೈರ್ಮೆಂಟ್ ಇದ್ದರೆ ಆ ಸ್ಪೇಸನ್ನಾದರೂ ನಾವು ಫಿಲಪ್ ಮಾಡೋಣ ಇದ್ರ ಮುಖಾಂತರ, ಲೆಟ್ ಇಮ್ ಆಲ್ಸೋ ಲರ್ನ್ ಅನ್ನುವಂಥ ಒಂದು ಸಿಚುವೇಶನ್ದ. ಇವತ್ತು ನನ್ನ ಅನುಭವದಲ್ಲಿ ಏನಾಗಿದೆ ಅಂದರೆ ಕನಿಷ್ಠ ಒಂದು 40-50 ಜನ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ, ಅವರೆಲ್ಲರೂ ಸಹ ಈ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಬೆಂಗಳೂರು ಮತ್ತು ಇಂಥ ಕಡೆ ಕೆಲಸ ಮಾಡ್ತಿರೋವಂಥವರು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ, ಅಂದರೆ ಕನ್ನಡ ಕಲಿಯೋ ಅನಿವಾರ್ಯತೆ ಎಲ್ಲ ಒಂದು ಕಡೆ ಇದೆ ಅಂತ. ಹಾಗಾಗಿ ಮಿಷನರೀಸ್ ಮತ್ತು ಇವರಿಗೆ ನೇರವಾದ ಇದನ್ನು ನಾನು ಹುಡುಕ್ತಾ ಇದ್ರು ಆ ಥರದ ಒಂದು ಸಣ್ಣ ಕಾರಣ ಇದೆ ಹಿಂಭಾಗದಲ್ಲಿ ಅಂತ.
ಹಳೆ ಮನೆ, ಇದಕ್ಕೆ ಇನ್ನೊಂದು ತಾತ್ವಿಕವಾದ ಪ್ರಶ್ನೆ ನನ್ನ ಮನಸ್ಸಿಗೆ ಬರ್ತಾ ಇದೆ. ನೀವು ನಿಮ್ಮ ಕಾಲಮ್ಗಳಲ್ಲಿ ವಚನಗಳನ್ನು ಕುರಿತು ಮತ್ತು ಕನ್ನಡ ಸಂಸ್ಕೃತಿಯನ್ನು ಕುರಿತು ಬಹಳಷ್ಟು ಬರೆದಿದ್ದೀರಿ. ಈಗ ತಾನೇ ಆನ್ಲೈನ್ ಕನ್ನಡದ ಬಗ್ಗೆನೂ ಮಾತಾಡ್ತಾ ಇದ್ದೇವೆ. ನಮ್ಮದನ್ನು ಯಾವುದನ್ನು ಕನ್ನಡ ಸಂಸ್ಕೃತಿಯ ಹಿರಿಮೆಯ ಸಂಗತಿಗಳು ಮತ್ತು ಧೋರಣೆಗಳು ಅಂದ್ಕೊಳ್ತೀವೋ ಅವು ಈ ಹೊತ್ತಿನ ಗ್ಲೋಬಲೈಸ್ಡ್ ಕಾರ್ಪೊರೇಟ್ ಕಲ್ಚರ್ನಲ್ಲಿ ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಅಂತ ಅನಿಸುತ್ತೆ. ನೀವು ನಿಮ್ಮ ಲೇಖನಗಳ ಚರ್ಚೆ ನೋಡಿದರೆ ಬಸವಣ್ಣ, ಅಲ್ಲೋಮ್ ಪ್ರಭು ಇವ್ರನ್ನೆಲ್ಲ ಬೇರೆ ಥರ ನೋಡ್ತೀವಿ, ಬೇರೆ ಇಂಟರ್ಪ್ರೇಟ್ ಮಾಡ್ತೀವಿ, ಸರಿ. ಬಟ್ ಅವು ಆ್ಯಸ್ ಇಟ್ ಈಸ್, ಅವರ ಧೋರಣೆಗಳು, ಅವರ ಫಿಲಾಸಫಿ, ಅವರ ಔಟ್ಲುಕ್ಕು ನಮ್ಮ ಈ ಹೊತ್ತಿನ 2006 ಹೊತ್ತಿನ ಜಗತ್ತಿನಲ್ಲಿ, ಈ ಕನ್ನಡದಲ್ಲಿ, ಈ ಕಾರ್ಪೊರೇಟ್ ಜಗತ್ತಿನಲ್ಲಿ ಎಷ್ಟರ ಮಟ್ಟಿಗೆ ಉಪಯೋಗ ಆಗ್ಬೋದು ಅನಿಸುತ್ತೆ?
ನನಗೆ ಅವು ಇನ್ನೂ ಉಪಯೋಗ ಆಗ್ತವೆ ಅಂತಲೇ ನನ್ನ ದೃಢವಾದ ನಂಬಿಕೆ. ಅದು 100% ಆಮೂಲಾಗ್ರವಾದಂತಹ ಉಪಯೋಗಕ್ಕೆ ಬರ್ತವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಪಾರ್ಶ್ವಿಕವಾಗಿ ಆದರೂ ಸಹ ಅವು ಇವತ್ತಿಗೂ ಸಹ ನಮ್ಮ ಅನುಕೂಲಕ್ಕೆ ಬರುವಂತಹ ಅನೇಕ ಒಳ್ಳೆಯ ಅಂಶಗಳು ಅದರಲ್ಲಿ ಇದ್ದಾವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ವಚನ ಸಾಹಿತ್ಯ ಇರಬಹುದು, ಅಥವಾ ಒಬ್ಬ ಪಂಪ ಇರಬಹುದು, ಒಬ್ಬ ಕುಮಾರವ್ಯಾಸ ಇರಬಹುದು, ಅಥವಾ ದಾಸ ಸಾಹಿತ್ಯ ಇರಬಹುದು, ಅವೆಲ್ಲವೂ ಸಹ ನಮ್ಮ ಕನ್ನಡ ಸಂಸ್ಕೃತಿಯನ್ನು ಕಟ್ಟಿಕೊಟ್ಟಂತಹ ಇತಿಹಾಸದ ಬೇರೆ ಬೇರೆ ಘಟ್ಟಗಳು. 20th ಅವು ಅಥವಾ 21st ಅವು ಕೊಡುವಂತಹ ಅನೇಕ ಸಾರ್ವತ್ರಿಕವಾದಂತಹ ಮೌಲ್ಯಗಳಿವೆ. ಒಂದು ಭಾಷಿಕವಾಗಿ ಅವರೆಲ್ಲರೂ ಒಂದನ್ನು ತೋರಿಸ್ಕೊಟ್ರು ಏನು ಅಂತಂದರೆ, ನಮ್ಮ ಭಾಷೆಯನ್ನು ಎಂಥ ಒಂದು ಕ್ರೈಸಿಸ್ ಸಂದರ್ಭದಲ್ಲಿವೆ, ಬೇರೆ ಒಂದು ಭಾಷೆಯ ಪ್ರಭಾವದ ಸಂದರ್ಭದಲ್ಲೂ ಹೇಗೆ ಕಟ್ಕೋಬೇಕು ಅನ್ನೋದನ್ನು ಅವ್ರು ತೋರಿಸ್ಕೊಟ್ರು. ಆಮೇಲೆ ಸಾರ್ವತ್ರಿಕವಾದ ಮೌಲ್ಯಗಳನ್ನು, ಎಂಥ ಮೌಲ್ಯಗಳು ಅಂತಂದರೆ ಹಿಂದಿನದನ್ನು ಪರಿಶೀಲಿಸ್ತಾನೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಾವು ಒಪ್ಪಿಕೊಂಡು ಅಥವಾ ತಿರಸ್ಕರಿಸಿ ಮುಂದಕ್ಕೆ ಹೋಗಬೇಕು ಅನ್ನುವಂಥ ವಿವೇಕದ ಮಾತುಗಳು, ಅವನ್ನು ಅವರು ಮತ್ತೆ ಮತ್ತೆ ತೋರಿಸ್ಕೊಟ್ರು ನಮಗೆ. ಈ ಥರದ ಸಾರ್ವತ್ರಿಕ ಮೌಲ್ಯಗಳಿದಾವಲ್ಲ, ಅವು ನಮಗೆ ನಮ್ಮ ನೆಲದಲ್ಲಿ ಬಂದದ್ದು. ಅದರಲ್ಲೂ ಮುಖ್ಯವಾಗಿ 12th ವಚನದ ಸಂದರ್ಭ ಇದೆಯಲ್ಲ, ಅದು ಹ್ಯೂಮನ್ ರೈಟ್ಸನ್ನು ಸರಿಯಾದ ಪರ್ಸ್ಪೆಕ್ಟಿವಲ್ಲಿ ಕಂಡಂತಹ ಮೊಟ್ಟ ಮೊದಲ ಒಂದು ಮೂಮೆಂಟ್ ಅಂತ ನಾನು ದೃಢವಾಗಿ ನಂಬಿದ್ದೀನಿ. ಮಾನವ ಆಯೋಗ ಅಂತೇಳಿ ಇವತ್ತು ಮಾನವ ಹಕ್ಕು ಅಂತ ಏನು ಮಾತಾಡ್ತಾರೆ, ಅದು 12th ನಾವು, ಅದಕ್ಕೋಸ್ಕರ 12th ನನ್ನ ದೃಷ್ಟಿಯಲ್ಲಿ ಕರ್ನಾಟಕದ ಜ್ಞಾನದ ಯುಗ, ಅದು ದಿ ಏಜ್ ಆಫ್ ಲರ್ನಿಂಗ್ ಅಂತ ಹೇಳಿ.
ಅದನ್ನು ನಿಮ್ಮ ಮಾತನ್ನು ಒಪ್ಪಿಕೊಂಡೂ ಕೂಡ ನನಗೆ ಅನಿಸೋದೇನು ಅಂದರೆ, ಯಾರು ಇನ್ನೂ ವಚನಗಳನ್ನೋ ಅಥವಾ ಕನ್ನಡ ಸಂಸ್ಕೃತಿಯನ್ನು ಗಂಭೀರವಾಗಿ ಅಧ್ಯಯನ ಮಾಡಬೇಕು, ತಿಳ್ಕೋಬೇಕು ಅಂತಿದ್ದಾರೋ ಅವರು ಮೈಸೂರಿನಲ್ಲಿ ಇನ್ನೂ ಅಷ್ಟು ಕಾಣಲ್ಲ, ಬೆಂಗಳೂರು ಅಂತ ಕಂಡಿದ್ರೆ ಅಪ್ರಸ್ತುತ ಆಗುವಂಥ ಸನ್ನಿವೇಶ ಹುಟ್ಕೊಳ್ತಾ ಇದೆ.
ಈಗ ನೋಡಿ, ವಚನಗಳನ್ನು ನೀವು ಅನೇಕ ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡೋಕ್ಕೆ ಸಾಧ್ಯ ಇದೆ. ಕಡೆಗೂ ನಾನು ಒಂದು ವಿಷಯವನ್ನು ಯಾವ ಕೋನದಿಂದ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀನಿ ಅನ್ನೋದು ಭಾಳ ಮುಖ್ಯವಾದದ್ದು. ನನ್ನ ದೃಷ್ಟಿಯಲ್ಲಿ ಯಾವ ಪಾಸ್ಟ್ ಎನ್ನುವಂಥದ್ದು ಅಪ್ರಸ್ತುತ ಅಲ್ಲ, ಅದು ಯಾವುದೇ ಪಾಸ್ಟ್ ಇರ್ಬೋದು, ನಾನು ಅದನ್ನೇ ಇದ್ದೆ. ಆದರೆ ನಾನು ಒಂದು ಮಾತನ್ನು ಕಡೆ ಹೇಳಿದೆ, ಯಾವುದು ಸ್ವೀಕೃತ ಆಗಬಹುದು, ಯಾವುದನ್ನು ನಾವು ಬಿಡಬೇಕು ಅದನ್ನು ಅಲ್ಲಮನಂತನೂ ಅವಳ ಅದ್ಭುತವಾಗಿ ಹೇಳ್ತಾನೆ. ನಮ್ಮ ಗುಹೇಶ್ವರನ ಶರಣರು ಹಿಂದ ನರಿಯದೆ ಮುಂದೆ ನಡೆಯಿಡರು. ಅದ್ಭುತವಾದ ಮಾತದು. ಸೊ ಆ ಒಂದು ಮಾತಿದೆಯಲ್ಲ, ಹಿಂದನ್ನು ತಿಳ್ಕೋಬೇಕು ಮುಂದಕ್ಕೆ ಹೋಗಬೇಕು ಅನ್ನೋದು, ಅದನ್ನೇ ಸಹ ನಾವು ಡೈಲೆಕ್ಟಿಕ್ಸ್ ಅಂತ ಹೇಳಿ ಆರ್ಗ್ಯೂ ಮಾಡ್ತಾ ಬರುವಂಥದ್ದು ಇಂದಿಂದ, ಅಥವಾ ಐತಿಹಾಸಿಕವಾಗಿ ನಾವು ಏನನ್ನು ತಿರಸ್ಕಾರ ಮಾಡಬೇಕು ಏನನ್ನು ಸ್ವೀಕಾರ ಮಾಡಬೇಕು ಅನ್ನೋದು. ಆದ್ದರಿಂದ ಯಾವುದೇ ಪಾಸ್ಟ್ ಇರ್ಬೋದು, ಅದು ಅಪ್ರಸ್ತುತ ಅಂಥೇಳಿ ನಾನಂತೂ ಖಂಡಿತ ತಿಳಿದಿಲ್ಲ.
ಅಲ್ಲ, ಪಾಸ್ಟ್ ಅಪ್ರಸ್ತುತ ಅಂತ ಹೇಳ್ತಿಲ್ಲ, ಈ ಪಾಸ್ಟ್ ಬಗ್ಗೆ ಯೋಚನೆ ಮಾಡುವ ಜನಗಳ ಸಣ್ಣ ಗುಂಪಿದೆಯಲ್ಲ ಅದು ಅಪ್ರಸ್ತುತ ಆಗ್ತಾ ಹೋಗ್ತಾ ಇದೆ ಅಂತ ಹೇಳುತ್ತೆ.
ಅದನ್ನ ಒಪ್ತೇನೆ ನಾನು. ಯಾಕೆ ಈಗ ಅದು ಅಪ್ರಸ್ತುತ ಅಂತೇಳಿ ಹೇಳುವವರ ಮಾತುಗಳು ಅಪ್ರಸ್ತುತವೇ ನಿಜ, ಅದರ ಬಗ್ಗೆ ನನ್ನ ವಿರೋಧ ಖಂಡಿತ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಎಲ್ಲವೂ, ಈಗ ವಚನ ಸಾಹಿತ್ಯ ಅಂತಲೇ ತಗೊಳ್ಳಿ ಅಥವಾ ಪಂಪ ಅಂತಲೇ ತಗೊಳ್ಳಿ, ಅದರಲ್ಲಿ ಎಲ್ಲವೂ ಇದೆ ಅಂತ ಹೇಳುವಂಥದ್ದು ಒಂದು ರೀತಿಯಲ್ಲಿ ತಪ್ಪು. ಆಮೇಲೆ ಅದರಲ್ಲಿ ಏನೂ ಇಲ್ಲ ಅದರಿಂದ ನಾವು ಸ್ವೀಕಾರ ಮಾಡಬೇಕಾದ ಎಂಥದ್ದು ಇಲ್ಲ ಅಂತ ಹೇಳುವಂಥದ್ದು ತಪ್ಪು. ಎಲ್ಲೋ ಒಂದು ಕಡೆಯಲ್ಲಿ ನಾವು ನಮ್ಮ ವಿವೇಚನೆಯನ್ನು ಅಪ್ಲೈ ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನೋಡುವಾಗ ನಮ್ಮ ಕನ್ನಡ ಸಾಂಸ್ಕೃತಿಕ ಜಗತ್ತು ಅದು ನಮಗೆ ಬಹಳ ದೊಡ್ಡದಾದಂತಹ ಒಂದು ಇದನ್ನು ಕಟ್ಟಿಕೊಟ್ಟಿದೆ, ಸಂಚಯವನ್ನು ಕಟ್ಟಿಕೊಟ್ಟಿದೆ. ನಾವು ಅದನ್ನು ಪಾಲಿಸಬೇಕು, ಮುಂದುವರಿಸಬೇಕು ಎನ್ನುವಂಥದ್ದು. ಅದಕ್ಕೋಸ್ಕರ ಇಲ್ಲಿ ಅಪ್ರಸ್ತುತ ಆಗದಿರೋ ಒಂದು ಸಣ್ಣ ಮಾತನ್ನು ಹೇಳ್ತೇನೆ. ನಾನು ಒಂದು ದೊಡ್ಡ ಪ್ರಾಜೆಕ್ಟನ್ನು ಈಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ನಾನು ಅದನ್ನು ಕರೆದಿರೋದು ವಿಷುವಲ್ ಎನ್ಸೈಕ್ಲೋಪೀಡಿಯಾ ಆಫ್ ಕನ್ನಡ ಯೂನಿವರ್ಸ್ ಅಂತ. ಅಂದರೆ ಸುಮಾರು 2000 ವರ್ಷದಿಂದ ನಾವು ಕಟ್ಟಿಕೊಂಡು ಬಂದಂತಹ ಕನ್ನಡ ಜಗತ್ತಿದೆಯಲ್ಲ, ಆ ಜಗತ್ತನ್ನು ನಾವು ಹೊರ ಜಗತ್ತಿಗೆ ಪರಿಚಯ ಮಾಡಿಕೊಡಬೇಕು ದೃಶ್ಯ ಮಾಧ್ಯಮದ ಮುಖಾಂತರ ಅಂತೇಳಿ 1000 ಎಪಿಸೋಡ್ಗಳು, ಹಾಫ್ ಆನ್ ಅವರ್ ಈಚ್ ಎಪಿಸೋಡು. ಅದರಲ್ಲಿ ಇಡೀ ಕನ್ನಡ ಜಗತ್ತು ಇಲ್ಲಿವರೆಗೆ ಏನು ಕಟ್ಕೊಂಡು ಬಂದಿದೆ ಅಂದರೆ ಕನ್ನಡ ಭಾಷೆ, ಕನ್ನಡ ಲಿಪಿ, ಕನ್ನಡ ಜನ, ಕನ್ನಡ ನೆಲ ಜಲ, ಕನ್ನಡ ಸಂಸ್ಕೃತಿ, ಸಾಹಿತ್ಯ, ನಾಲೆಡ್ಜ್, ಬೇಸಿಕ್ ನಾಲೆಡ್ಜ್ ಏನಿದೆ, ಆ ಈ ಎಲ್ಲವನ್ನು ಕುರಿತಾದಂತಹ ಒಂದು ವಿಷುವಲ್ ಎನ್ಸೈಕ್ಲೋಪೀಡಿಯಾ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡು ಮಾಡ್ತಾ ಇದ್ದೀನಿ ನಾನು ಅದನ್ನು. ಸೊ ಇದು ಯಾತಕ್ಕೆ ಅಂತಂದರೆ, ನಮ್ಮ ಹಿಂದಿನ ಇಡೀ ಬೆಳವಣಿಗೆಯನ್ನು ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ಮುಂದಿನ ಬೆಳವಣಿಗೆಯನ್ನು ನಾವು ನಿರ್ಧಾರ ಮಾಡಬೇಕು ಎನ್ನುವಂಥದ್ದು. ಸೊ ಆ ದೃಷ್ಟಿಯಿಂದ ಅದು ಬಹಳ ಮುಖ್ಯ ಅಂತ ನನ್ನ ಅನಿಸಿಕೆ.